प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं यस्माद् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति सर्वोत्तमो विष्णुरथो रमा च ब्रह्मा च वायुश्च तदीयपत्न्यम् अन्ये च देवाः सततं प्रसन्ना हरौ सुभक्तिं मयि सन्दिशन्तु श्रीगुरुभ्यो नमः हरिः ओं नारायणाय परिपूर्णगुणार्णवाय विश्वोदयस्थितिलयोन्नयतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धपन्थ्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ಪರಮಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಯಾವ ರೀತಿಯಾಗಿ ಶ್ರೀಕೃಷ್ಣ ರಕ್ಷಿತರಾದ ಪಾಂಡವರು ವನವಾಸವನ್ನು ಮಾಡ್ತಾ ಇದ್ದಾರೆ, ಅರ್ಜುನ ಎಷ್ಟು ವಿಶಿಷ್ಟವಾದ ರೀತಿಯಲ್ಲಿ ಪಾಶುಪತಾಸ್ತ್ರವನ್ನು ಪಡೆದು ಕೊನೆಗೆ ಸ್ವರ್ಗಲೋಕದಲ್ಲಿ ಇಂದ್ರನಿಂದ ಮಾನ್ಯತನಾಗಿ ವಾಸ ಮಾಡ್ತಾ ಇದ್ದಾನೆ. ಉರ್ವಶಿಯ ಆಕರ್ಷಣೆಗೂ ಒಳಗಾಗದೆ ಹೋಗಿದ್ದು ಆತನ ವಿಶಿಷ್ಟವಾದಂತಹ ಸಾಧನೆ. ತನ್ನ ಗುರಿಯನ್ನು ಸಾಧಿಸಬೇಕು ಅಂತಕ್ಕಂಥ ಅಚಲವಾದ ನಿಷ್ಠೆ, ಧರ್ಮಕ್ಕೆ ಸ್ವಲ್ಪ ಲೋಪ ಆಗಲೇಬಾರದು ಅಂತಕ್ಕಂಥ ಖಚಿತವಾದಂಥ ಒಂದು ಸದುದ್ದೇಶ, ಅದರ ಫಲವಾಗಿ ಅರ್ಜುನ ಅತ್ಯಂತ ದೊಡ್ಡ ಒಂದು ಪರೀಕ್ಷೆಯಲ್ಲಿ ಗೆದ್ದಂತೆಯಾಯಿತು. ಅದರ ಫಲವಾಗಿ ಇಂದ್ರನಿಗೆ ಇನ್ನೂ ಪ್ರಿಯವಾದ ಅನೇಕ ವಿಧವಾದಂಥ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಅರ್ಜುನ ಮಾಡ್ತಾ ಇದ್ದಾನೆ. ಇದು ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಅರ್ಜುನ ಸ್ವತಃ ಇಂದ್ರಾವತಾರ, ಸ್ವರ್ಗಲೋಕದಲ್ಲಿ ಇದ್ದಾಗ ಸಾಮಾನ್ಯವಾಗಿ ಸ್ವರ್ಗ ಅನ್ನೋದು ಭೋಗಭೂಮಿ ಅಂತಲೇ ಪ್ರಸಿದ್ಧ. ಅದು ಭೋಗಕ್ಕೆ ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ, ಭಗವದ್ಗೀತೆಯಲ್ಲಿ ಅದು ಅಪೂರ್ವವಾದ ಭೋಗಭೂಮಿ ಅಂತ ಕೊಂಡಾಡಿದ್ದಾರೆ. ಅಂಥಲ್ಲಿ ಕೂಡ ಅರ್ಜುನ ವಿದ್ಯೆಗೆ ಉಪಯೋಗ ಮಾಡಿಕೊಂಡೇ ಹೊರತು ಭೋಗಕ್ಕೆ ಉಪಯೋಗ ಮಾಡಿಕೊಳ್ಳಿಲ್ಲ. ಇದು ವಿಶಿಷ್ಟವಾದ ಅರ್ಜುನನ ಸಾಧನೆ. ನಾವು ಭೂಲೋಕದಲ್ಲಿದ್ದೇ ಭೋಗಭೂಮಿ ಅಂತ ಮನುಷ್ಯ ಎಚ್ಚರ ತಪ್ಪುತ್ತಾನೆ, ಅಂಥಲ್ಲಿ ಆತ ಎಚ್ಚರ ತಪ್ಪಲಿಲ್ಲ ಅಂದರೆ ಅಂಥವನಿಗೆ ಗೀತೆ ಮುಂದೆ ಉಪದೇಶವಾಗುತ್ತೆ ಅಂದರೆ ಏನು ಆಶ್ಚರ್ಯ ಅಲ್ಲ. ಭೋಗ ವಿಲಾಸಗಳಿಗೆ ಸ್ವಲ್ಪವೂ ಮನಸ್ಸು ಕೊಡಲೇ ಇಲ್ಲ. ಶ್ರೀಮಂತನಾದ ಮಾತ್ರಕ್ಕೆ ಲಕ್ಸುರಿ ಮಾಡಬೇಕಂತೇನು ಅರ್ಥ ಅಲ್ಲ. ಶ್ರೀಮಂತಿಕೆ ಮತ್ತು ಸಾಧನವಾಗಬೇಕೇ ಹೊರತು ಅದೊಂದು ಭೋಗಕ್ಕೆ ಕಾರಣವಾಗಬಾರದು. ಯಾಕೆ ಭೋಗ ನಶ್ವರ, ಭೋಗ ನಶ್ವರವಾದ್ದರಿಂದ ಎಷ್ಟೇ ಆದರೂ ಅದಕ್ಕೆ ಕೊನೆ ಇದ್ದೇ ಇದೆ, ಅದು ಶಾಶ್ವತವಲ್ಲ. ವಿದ್ಯೆ ಶಾಶ್ವತ. ಅರ್ಜುನ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಹತ್ರ ಓದಿದ್ದಾನೆ, ದ್ರೋಣಾಚಾರ್ಯ ಹತ್ರ ಓದಿದ್ದಾನೆ, ಸ್ವತಃ ದೇವಲೋಕದ ರಾಜನಾಗಿದ್ದಾನೆ. ಅಂಥದ್ದು ಅಲ್ಲಿ ಪ್ರಸಂಗ ಸಿಕ್ಕರೆ ಮತ್ತೆ ಓದಕ್ಕೆ ಶುರು ಮಾಡಿದ್ದಾನೆ. ಅದು ಯಾರು ಚಿತ್ರದ ಗಂಧರ್ವ ಹೇಳ್ಕೊಟ್ರೆ ಅದನ್ನು ಕೇಳ್ಕೊಂಡಂತೆ. ಅದಕ್ಕೆ ಮನುಸ್ಮೃತಿಯಲ್ಲಿ ಹೇಳುತ್ತಾರೆ, ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ತಿಳ್ಕೊಳ್ತಕ್ಕಂಥ ಅವಕಾಶ ಬಂತು ಅಂದರೆ ಹುಡುಗ ಇರಬಹುದು, ಒಂದು ಗಿಳಿ ಪಾಠವಾಗಿರಬಹುದು, ಅದನ್ನಾದರೂ ಸಹ ನಾವು ಕೇಳಿ ಪ್ರಯೋಜನ ಪಡಿಬೇಕೇ ಹೊರತು ಕಾಲ ವ್ಯರ್ಥ ಮಾಡಬಾರದು ಅಂತ ಹೇಳುತ್ತಾರೆ. ಇದು ನಿಜವಾಗ ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂತೆ ಸಾಧಯೇತ್ ಅಂತ ಹೇಳುತ್ತಾರೆ. ಕ್ಷಣತ್ಯಾಗೇ ಕುತೋ ವಿದ್ಯಾ ಕಣತ್ಯಾಗೇ ಕುತೋ ಧನಂ. ಒಳ್ಳೆಯ ಸುಭಾಷಿತ ಅದು. ಒಂದು ಕ್ಷಣಕ್ಷಣವನ್ನು ಸಾರ್ಥಕ ಮಾಡಬೇಕಂತೆ ವಿದ್ಯಾಭ್ಯಾಸಕ್ಕೋಸ್ಕರ. ಒಂದು ಕಣಕಣವನ್ನು ಕೂಡಿಟ್ಟರೆ ಶ್ರೀಮಂತನಾಗ್ತಾನಂತೆ, ಕ್ಷಣಕಣವನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ವಿದ್ಯಾವಂತನಾಗ್ತಾನಂತೆ ಅಂತ ಅರ್ಜುನ ನಾವು ಭಾರಿ ಓದಿದ್ದೇವೆ ಅಂತ ತಿಳ್ಕೊಂಡಿರ್ತೇವಲ್ಲ. ಅರ್ಜುನ ಎಷ್ಟು ಓದಿದವನು ಇನ್ನೂ ಓದ್ತಾನೆ ಅಂತ ಅರ್ಥ ಮಾಡಿಕೊಂಡ್ರೆ ವಿದ್ಯೆಗೆ ಕೊನೆಯೇ ಇಲ್ಲ ಅಂತ ಅರ್ಥ. ವಿದ್ಯೆಗೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ತ್ಯ ಮನಸಾಹ ಸಹ ಎಂದು ವಿದ್ಯೆಗೆ ಕೊನೆಯೇ ಇಲ್ಲ. ಆದ್ದರಿಂದ ಅಂತ ವಿದ್ಯೆಯನ್ನು ಸಾರ್ಥಕ ಮಾಡಿಕೊಳ್ಬೇಕಾದದ್ದು ನಮ್ಮ ಜೀವನ ದೊಡ್ಡ ಸಂಪಾದನೆ. ಅದಕ್ಕಿಂತ ದೊಡ್ಡ ಧನ ಇಲ್ಲ. ವಿದ್ಯಾಧನಂ ಸರ್ವಧನ ಪ್ರಧಾನ. ನಾವು ಯಾರೋ ಮಾಡಿದರೆ ಏನೋ ಮಾಡ್ತಾರೆ ಅಂತ ತಿಳ್ಕೊಳ್ಬಹುದಾಗಿತ್ತು. ಅರ್ಜುನನಂಥವನು ಈ ಕೆಲಸ ಮಾಡಿದ್ದು ಉಳಿದವರಿಗೆ ದೊಡ್ಡ ಪಾಠವಾಗಬೇಕು. ಅಷ್ಟನ್ನು ಮಾಡಿದ ಅರ್ಜುನ ಮುಂದೆ ಅಲ್ಲಿಂದ ಸಂದೇಶವನ್ನು ಕಳಿಸ್ತಾನೆ. ಲೋಮಶ ಮುನಿಗಳ ಮೂಲಕ ಧರ್ಮರಾಜಾದಿಗಳು ಅರ್ಜುನನ ಸಿದ್ಧಿಯನ್ನು ಕೇಳಿ ಆನಂದ ಪಡ್ತಾರೆ. ಅವ್ರು ಹೇಳ್ತಾರೆ, ಧರ್ಮರಾಜ, ಇದೊಂದು ಸಕಾಲ, ಇದು ಹೇಗೂ ವನವಾಸ, ಇದು ವನವಾಸದಂಥ ಕಾಲದಲ್ಲಿ ಒಳ್ಳೆಯ ತೀರ್ಥಯಾತ್ರೆ ಇತ್ಯಾದಿ ಮಾಡಿದರೆ ಭಾರಿ ಒಳ್ಳೆಯದು. ನಾನು ದೇವಲೋಕದಿಂದ ಬಂದಿದ್ದೇನೆ, ಸಮಸ್ತ ತೀರ್ಥಯಾತ್ರೆಯ ಒಂದು ಪರಿಕಲ್ಪನೆ ನನಗಿದೆ, ಮಾಡಿಸ್ತೇನೆ ಅಂತ ಹೇಳಿದರೆ ಒಳ್ಳೆಯ ಸ್ವಾರಸ್ಯ. ದೇವಲೋಕದ ಮೇಲಿಂದ ನೋಡ್ತಾರಲ್ಲ, ನಮಗೆ ಗೊತ್ತು, ಸ್ಯಾಟಲೈಟ್ ವ್ಯೂ ಕಾಣುತ್ತೆ, ಒಳ್ಳೆ ನೀಟಾಗಿ ಎಲ್ಲ ಏನೇನಿದೆ ಎಲ್ಲ ಗೊತ್ತಾಗಿರುತ್ತೆ. ನಾನು ದೇವಲೋಕದಿಂದ ಬಂದು ಎಲ್ಲ ಚೆನ್ನಾಗಿ ನನಗೆ ಗೊತ್ತು, ಎಲ್ಲ ತೋರಿಸ್ತೇನೆ ಅಂತ ಹೇಳಿದಾಗ ನಡೀರಿ ಹೋಗೋಣ ಅಂತ ಹೇಳಿದರೆ, ಅವರು ಆಗ ಇದ್ದಿದ್ದು ಆ ಕಡೆ ಪ್ರಾಂತದೊಳಗೆ, ಉತ್ತರ ಭಾರತದ ಆ ಗಂಗಾ ತೀರದ ಅಲ್ಲಿದ್ದವರು. ಕಾಮ್ಯಕವನ ಅಂತ ಹೆಸರು ಅದಕ್ಕೆ. ಕಾಮ್ಯಕವನ, ದ್ವೈತವನ, ಎರಡು ದೊಡ್ಡ ವನಗಳು, ಪಾಂಡವರ ವನವಾಸದ ಬಹುಭಾಗ ಕಳೆದಿದ್ದು ಅಲ್ಲಿ. ಅಲ್ಲಿಯಿಂದ ಹೊರಡ್ತಾರವರು, ಪ್ರದಕ್ಷಿಣಾಕಾರವಾಗಿ ಭೂಮಿ ಸಂಚಾರ ಮಾಡಿಕೊಂಡು ಬಂದ್ರಂತೆ. ಅದರಲ್ಲೂ ಕೂಡ ಒಂದು ಸರ್ಕಲ್ ಪ್ರದಕ್ಷಿಣೆ ಹಾಕೋ ಪದ್ಧತಿ ನಮ್ಮಲ್ಲಿ ಬಂದಿದೆ. ಪುಣ್ಯಕ್ಕೆ ಸರ್ಕಲ್ ಎಡದಿಂದ ಬಲಕ್ಕೂ ಪ್ರದಕ್ಷಿಣೆ ಅಂತ ಅರ್ಥ, ಇನ್ನೇನು ಅಲ್ಲ, ಪ್ರದಕ್ಷಿಣೆ ಅಷ್ಟೇ. ಭೂಮಿಯನ್ನೇ ಪ್ರದಕ್ಷಿಣೆ ಮಾಡಿದ್ದು ಪಾಂಡವರ ದೊಡ್ಡ ವೈಶಿಷ್ಟ್ಯ. ಅರ್ಜುನ ಅಲ್ಲಿ, ಈ ನಾಲ್ಕು ಜನಗಳು ಸಹ ದ್ರೌಪದಿ ಸಮೇತರಾಗಿ, ಅನೇಕ ಋಷಿಮುನಿಗಳು, ಲಕ್ಷಗಟ್ಟಲೆ ಋಷಿಗಳು ಮುನಿಗಳ ಸಮೇತರಾಗಿ ತೀರ್ಥಯಾತ್ರೆ ಹೋಗ್ತಾ ಇದ್ದಾರೆ ಪಾಂಡವರ ಜೊತೆಗೆ. ನಾವು ಬಂದೇ ಬರ್ತೇವೆ ಅಂತ ಹಠ ಹಿಡಿದು ಹೊರಟ್ರಲ್ಲ, ಅವ್ರಿಗೆ ಎಷ್ಟು ಭಾಗ್ಯ ಸಿಕ್ತು ನೋಡಿ, ಎಲ್ಲ ತೀರ್ಥಯಾತ್ರೆ ನೋಡೋ ಯೋಗ ಸಿಕ್ತೇವೆ ಅವರಿಗೆ. ಅದನ್ನೇ ಜಗನ್ನಾಥದಾಸರು, ಪಾತ್ರರ ಸಂಗಡ ಯಾತ್ರೆಯ ತೆರಿಸಿ ವಿಧಾತೃಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆದು ಪರತ್ರವ ಪಡೆಯುವುದೇ ಫಲವಿದು ಬಾಳದುದಕ್ಕೆ. ನಾವು ತೀರ್ಥಯಾತ್ರೆ ಮಾಡೋದು ಎಷ್ಟು ಮುಖ್ಯನೋ, ಆ ಯಾತ್ರೆನ ಸತ್ಪಾತ್ರರ ಜೊತೆಗೆ ಮಾಡಬೇಕು. ಅಲ್ಲಿ ಯಾತ್ರೆಗೆ ಹೋಗಿರ್ತಾರೆ, ಯಾವ ದೇವಸ್ಥಾನವೂ ಗೊತ್ತಿಲ್ಲ, ಹೋಗೋದು ನೋಡೋದು ಹೋಗ್ತಿರೋದೇ ಮುಂದೆ ಕೆಲಸ. ಯಾವ ದೇವಸ್ಥಾನ, ಏನೇನು ನಡೀತು, ಯಾತಕ್ಕೆ ಪ್ರಸಿದ್ಧಿ, ಏನು ಮಾಡಬೇಕು ಅಲ್ಲಿ ಹೋದರೆ, ಅಲ್ಲಿರೋ ನದಿ ಯಾವುದು, ಅಲ್ಲಿರೋ ತೀರ್ಥ ಯಾವುದು, ಏ ಅದರ ದೇವತೆಗಳು ಯಾರು, ಏನೂ ಗೊತ್ತಿರೋದಿಲ್ಲ. ಇಂಥ ತೀರ್ಥ ಗಾಣದೆತ್ತು ಸುತ್ತಿದಂತೆ ಅಂತ ಕರೆದಿದ್ದಾರೆ. ಗಾಣದೆತ್ತು ಸುತ್ತಲ್ಲ, ಏ ಸುಮ್ಮನೆ ಸುತ್ತಾ ಇರುತ್ತೆ, ಏನು ಅರ್ಥ ಇಲ್ಲ ಮಣ್ಣಿಲ್ಲ ಅದಕ್ಕೆ. ಅಂಥ ತೀರ್ಥಯಾತ್ರೆ ಮಾಡಬಾರದು, ಅರ್ಥವತ್ತಾದ ತೀರ್ಥಯಾತ್ರೆ ಮಾಡಬೇಕು. ಶ್ರೀ ವಾದಿರಾಜಸ್ವಾಮಿಗಳ ತೀರ್ಥ ಪ್ರಬಂಧದ ಬಹುಭಾಗ ಈ ವನಪರ್ವದ ತೀರ್ಥಯಾತ್ರಾ ಪರ್ವ ಅಂತಲೇ ಅದಕ್ಕೆ ಹೆಸರು. ವನಪರ್ವದಲ್ಲಿ ಅನೇಕ ಉಪಪರ್ವಗಳು ಉಂಟು, ಅದರಲ್ಲಿ ತೀರ್ಥಯಾತ್ರಾ ಪರ್ವ ಅಂತ ಹೆಸರು. ಇಡೀ ತೀರ್ಥಯಾತ್ರೆಯನ್ನು ಅವರು ಮಾಡಿದ ವರ್ಣನೆ ಮಾಡ್ತಾ ಹೋಗ್ತಾರೆ. ತೀರ್ಥ ಅಂದರೆ ವನವಾಸ, ವನ ಅಂದರೆ ಜಲ, ಜಲ ಅಂದರೆ ತೀರ್ಥ, ವನವಾಸ ಎಂಬುದು ತೀರ್ಥಯಾತ್ರೆ ಅಂತಲೇ ಅರ್ಥ. ಅದು ತೀರ್ಥಯಾತ್ರೆ ಪ್ರತ್ಯೇಕ ವನವಾಸ ಮಾಡಕ್ಕೆ, ರಾಮದೇವರು ವನವಾಸ ಮಾಡಿದರು ಪಾಪ, ಭೀಮಾದಿಗಳು ಮಾಡಿದರು ಪಾಪ ಅಂತ ತಿಳ್ಕೊಡ್ಬೇಡಿ. ವನವಾಸ ನಮ್ಮ ಜೀವನದ ಅವಶ್ಯವಾದ ಒಂದು ಕರ್ತವ್ಯ ಅಂತ ಕರೀತಾರೆ. ವನವಾಸವನ್ನು ಮಾಡಬೇಕು ಅಂತ ತೋರಿಸಿಕೊಟ್ಟಿದ್ದೇ ಹೊರತು ರಾಮದೇವರಿಗೆ ಎಲ್ಲಿಯ ವನವಾಸ, ಸ್ವತಃ ವೈಕುಂಠಾಧಿಪತಿ ಆತ. ಭೀಮಸೇನ ಭಾವಿ ಸತ್ಯ ಲೋಕಾಧಿಪತಿ ಆದ್ದರಿಂದ ಅವರ ವನವಾಸ ಒಳ್ಳೆಯ ತೀರ್ಥಯಾತ್ರೆಯಾಯಿತು. ಅಷ್ಟರ ಋಷಿಗಳು ಮನೆಗಳು ಇದ್ದಿದ್ದರಿಂದ ದಾರಿಯುದ್ದಕ್ಕೂ ಕೂಡ ಶಾಸ್ತ್ರಾರ್ಥ ವಿಚಾರ ನಡೆದಿತ್ತು. ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಭಂಡಾರ. ಶಾಸ್ತ್ರ ಚರ್ಚೆಯಲ್ಲೇ ಕಡಿಯಬೇಕು. ಸೆಮಿನಾರ್ಗಳು ಕಾನ್ಫರೆನ್ಸ್ಗಳು ಹೇಗೋ ಆ ರೀತಿಯಲ್ಲಿ ತೀರ್ಥಯಾತ್ರೆಯಿಂದ ಹಾಗಿರಬೇಕು. ತುಂಬ ಜನ ಸೇರಿರ್ತಾರೆ, ಒಳ್ಳೆಯ ಅದೇ ಎಲ್ಲ. ನಾವು ಈ ಕುರುಕ್ಷೇತ್ರದ ಬಗ್ಗೆ ಇಲ್ಲಿ ಕೂತ್ಕೊಂಡು ಮಾತಾಡೋದು ಬೇರೆ, ಕುರುಕ್ಷೇತ್ರದಲ್ಲೇ ಕೂತ್ಕೊಂಡು ಮಾತಾಡೋದು ಬೇರೆ. ತೀರ್ಥಯಾತ್ರೆಗೆ ಹೋದ ಕಾಲಕ್ಕೆ ಇಲ್ಲೇ ಮಹಾಭಾರತ ಯುದ್ಧ ನಡೆದಿದ್ದು, ಇಲ್ಲೇ ಇಂತಿಂಥ ಪ್ರಸಂಗ ನಡೆದಿದ್ದು ಅಂದರೆ ಎಷ್ಟು ಮಹತ್ವ ಇರುತ್ತಾಗ. ನಾವು ಇಲ್ಲಿ ಕೂತ್ಕೊಂಡು ಅಲ್ಲಿ ನಡೀತು ಅಂತ ಹೇಳೋದು ಹೇಗಿರುತ್ತೆ, ಇಲ್ಲೇ ನಡೀತು ಅಂತ ಹೇಳೋದು ಹೇಗಿರುತ್ತೆ. ಅದಕ್ಕೆ ತೀರ್ಥಯಾತ್ರೆಗೆ ಹೋದ ಜನ ಮೊದಲೇ ಹೋಗಿರ್ತಾರೆ, ಕೃಷ್ಣಾವತಾರವಾದ ಜಾಗ ಅಂತ ಹೇಳ್ತಾರಲ್ಲ, ಇವತ್ತು ಅಲ್ಲಿಗೆ ಬಿಡ್ತಾರೆ. ಅಲ್ಲೇ ಕೂತ್ಕೊಂಡು ಯಾರು ಜನ ಏನು ಗಲಾಟೆಗೆ ಇರೋದಿಲ್ಲ, ಅಲ್ಲಿ ಹೋದಾಗ ಆರಾಮಾಗಿ ಅಲ್ಲೇ ಕೃಷ್ಣ ಅವತಾರ ಮಾಡಿ ಸ್ಥಳ, ಇಲ್ಲೇ ತಮದ್ಭುತಂ ಬಾಲಕ ಮಂಬುಜೆ ಕ್ಷಣಂ ಅಂತ ಹೇಳಿದರೆ ಎಷ್ಟು ಮಹತ್ವ ಇರುತ್ತೆ. ಅದಕ್ಕೆ ಯಮುನಾ ನದಿ ತೀರದ ಇಲ್ಲೇ ಕೃಷ್ಣ ರಾಸಕ್ರೀಡೆಯಾದ್ದು, ಜಲಕ್ರೀಡೆ ಆಡಿದ್ದು, ಕಾಳಿಯ ಮಥನ ಮಾಡಿದ್ದು ಅಂತ ನೋಡಿದರೆ ಎಷ್ಟು ಮಹತ್ವ ಬರುತ್ತೆ ಅದಕ್ಕೆಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ತೀರ್ಥಯಾತ್ರೆಯಲ್ಲಿ ನಡೆದ ವಿಚಾರಗಳನ್ನು ನಾವು ಆ ಕಾಲಕ್ಕಂತೂ ಹೋಗ್ಲಿಕ್ಕೆ ಬರೋದಿಲ್ಲ, ನಮಗೆ ಆ ಕಾಲಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸ್ಥಳಕ್ಕಾದರೂ ಹೋಗ್ಬೋದಲ್ಲ ಕೊನೆ ಪಕ್ಷ, ಆ ಸ್ಥಳ ಕಾಲ ಎರಡಕ್ಕೆ ಹೋದರೆ ಅಲ್ಲಿಗೆ ಹೋದಾಗ ಲೆಕ್ಕ, ಆ ಸ್ಥಳಕ್ಕೂ ಹೋದರೆ ಆ ಕಾಲಕ್ಕೂ ಹೋದರೆ ಅಲ್ಲಿಗೆ ಹೋದಾಗ ಲೆಕ್ಕ, ಅದು ನಮಗೆ ಸಾಧ್ಯ ಇಲ್ಲ. ಕೊನೆಗೆ ಸ್ಥಳಕ್ಕಾದರೂ ಹೋಗಬಹುದು. ಆ ಸ್ಥಳಕ್ಕೆ ಹೋಗೋದ್ರಿಂದ ಅಲ್ಲಿ ವೈಬ್ರೇಷನ್ಸ್ ಅಂತ ಏನು ಕರಿತೇವೆ ಅದರ ಒಂದು ಎಫೆಕ್ಟ್ ಇರುತ್ತೆ. ಆ ಎಫೆಕ್ಟಿಂದ ನಮ್ಮ ಜೀವನಕ್ಕೊಳ್ಳೋ ಪಾವನ ಬರುತ್ತೆ. ಮತ್ತು ಒಲೆ ಮೇಲೆ ಪಾತ್ರೆ ಇಟ್ಟಿರ್ತಾನೆ, ಕೆಳಗಿಡಿಸ್ತಾನೆ, ಬಿಸಿ ಹಾಗೇ ಇರುತ್ತೆ ಎಷ್ಟೋ ಹೊತ್ತು, ತಕ್ಷಣ ಇಟ್ಟರೆ ಜೋರಾಗಿ ಸುಡುತ್ತೆ. ಅದು ಒಲೆ ಮೇಲೆ ಇಲ್ಲ, ಅದು ಕೆಳಗಿಡಿದ್ರು ಕೂಡ ಬೆಂಕಿಯ ಪ್ರಭಾವ ಇತ್ತಲ್ಲ, ಅದು ಹಾಗೆ ಕೆಲಸ ಮಾಡ್ತಾ ಇದೆ. ಅದೇ ರೀತಿ ದೊಡ್ಡವರ ಸನ್ನಿಧಾನ ಅಂದರೆ ಹಾಗೆ, ಬೆಂಕಿಯ ಸನ್ನಿಧಾನ ತಕ್ಷಣ ಹೋಗೋದಿಲ್ಲ, ತುಂಬ ಹೊತ್ತು ಬೇಕು ಹೋಗಬೇಕಾದ್ರೆ. ಅದು ಹೋಮ ಮಾಡಿರ್ತಾರಲ್ಲ, ಮರುದಿವಸ ಬೆಳಗ್ಗೆ ಕೂಡ ಇನ್ನೂ ಬಿಸಿ ಇರುತ್ತೆ. ಹಾಗೆ ಸರಿಯಾಗಿ ನೋಡಿದರೆ ಮರುದಿವಸ ಬೆಳಗ್ಗೆ ಕೂಡ ಆರಿರೋದಿಲ್ಲ ಅದು, ಅಷ್ಟೊತ್ತು ಹೋಮ ಮಾಡಿದ್ದರ ಫಲ ಹಾಗಿರುತ್ತೆ. ಅದೇ ರೀತಿಯಲ್ಲಿ ಸನ್ನಿಧಾನ ಅಂದ್ರೆ ಅದೇನು, ಏ ಸನ್ನಿಧಾನ ಮಹಾ ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ಸನ್ನಿಧಾನ ಅಂದ್ರೆ ಹಾಗೇನು, ಈ ಫ್ರಿಜ್ಜನ್ನು ತೆಗೆದ ತಕ್ಷಣ ಬಿಸಿ ಇರುತ್ತಾ, ತಣ್ಣಗೆ ಸ್ವಲ್ಪ ತಣ್ಣಗಿರುತ್ತಾ ನೋಡಿ. ಅದು ಎಲ್ಲೆಲ್ಲಿ ಸನ್ನಿಧಾನ ಹೆಚ್ಚಿದ್ದಂತೆ, ಅಪೂರ್ವ ಕ್ಷೇತ್ರವಾದಂತೆ ಹೆಚ್ಚು ಸನ್ನಿಧಾನ ಇರುತ್ತೆ. ಸನ್ನಿಧಾನದಲ್ಲೂ ತಾರತಮ್ಯ ಇದೆ. ತೀರ್ಥಯಾತ್ರೆ ತಮಾಷೆ ಮಾಡಿದ್ದಲ್ಲ, ಅದೊಂದು ಕೂಡ ಅರ್ಥವತ್ತಾದ ಮಾತದು. ಪಾಂಡವರು ಸ್ವತಃ ಅವರೇ ಪುಣ್ಯತೀರ್ಥ, ಯಾವ ಪುಣ್ಯಕ್ಷೇತ್ರಕ್ಕಿಂತ ಮೇಲಿದ್ದಾರೆ ಪುಣ್ಯಾತ್ಮರು, ಅವ್ರು ಓಡಾಡಿದ ಜಾಗನೇ ಪುಣ್ಯಕ್ಷೇತ್ರ. ಅಂಥವ್ರು ಪುಣ್ಯಕ್ಷೇತ್ರಕ್ಕೆ ಹೋದರು ಅಂದರೆ ಬಹಳ ಆಶ್ಚರ್ಯ. ಅದೇ ಲೋಕ ಶಿಕ್ಷಣ ಮಾಡೋ ಉದ್ದೇಶನೂ ಹೊಂದಿದೆ, ಹೆಚ್ಚು ಪುಣ್ಯ ಕಟ್ಟಿಕೊಳ್ಳೋ ಉದ್ದೇಶನೂ ಅವರಿಗಿದೆ. ಸಂಚಾರ ಮಾಡ್ತಾ ಬಂದರಂತೆ, ದೊಡ್ಡ ಪಟ್ಟಿನೇ ಕೊಡ್ತಾರಲ್ಲಿ. ಈ ಶ್ರೀರಂಗ ಮೊದಲಾದ ಕ್ಷೇತ್ರಗಳು, ಕಾವೇರಿ ಮೊದಲಾದ ನದಿಗಳು, ಎಲ್ಲ ನದಿಗಳನ್ನೂ ಮಾಡ್ತಾರೆ. ಶ್ರೀಶೈಲಾದಿ ಕ್ಷೇತ್ರದ ವರ್ಣನೂ ಬರುತ್ತೆ ಮಹಾಭಾರತದಲ್ಲಿ. ಶ್ರೀಶೈಲಕ್ಕೆ ಹೋಗಿ ಪಾಂಡವರು ಶಿವನ ದರ್ಶನ ಮಾಡಿದರು. ಮೊದಲ ವೈಷ್ಣವರು ಎಂದು ಶಿವದ್ವೇಷಿಗಳ, ಅದಕ್ಕೆ ಇದಕ್ಕಿಂತ ಸಾವಿರಾರು ಕಾರಣಗಳುಂಟು. ಅದು ಒಂದು ಕಾರಣ. ರಾಮೇಶ್ವರ ಮೊದಲಾದ ಸ್ಥಳಗಳಿಗೆಲ್ಲ ಹೋಗ್ತಾರೆ, ದಕ್ಷಿಣ ಸಮುದ್ರ ತೀರಕ್ಕೆ ಹೋಗ್ತಾರೆ, ಮತ್ತು ಉದ್ದಕ್ಕೂ ಬರ್ತಾರೆ. ತಿರುಪತಿಗೆ ಬಂದಿರ್ತಾರೆ ಪಾಂಡವರು, ಅದು ಭಾರಿ ವಿಶೇಷ. ತಿರುಪತಿಯನ್ನು ಪಾಂಡವರು ಸಂದರ್ಶನ ಮಾಡಿದ ಉಲ್ಲೇಖ ನಮಗೆ ಪುರಾಣಗಳಲ್ಲೇ ಸಿಗುತ್ತೆ. ಹೀಗೆ ಇಡೀ ಪರ್ಯಟನ ಮಾಡ್ತಾ 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 ಹೊರಟ್ರಂತೆ. ಕನ್ಯಾಕುಮಾರಿಗೆ ಬರ್ತಾರೆ, ಕನ್ಯಾತೀರ್ಥದಲ್ಲಿ ಸ್ನಾನಾದಿಗಳನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಈ ಪಂಡರಪುರ ಮೊದಲಾದ ಕ್ಷೇತ್ರಗಳಿಗೆ, ಕೊಲ್ಲಾಪುರದ ಮಹಾಲಕ್ಷ್ಮಿ ಸನ್ನ ದರ್ಶನ ಮಾಡಿಕೊಂಡು, ಕೊಲ್ಲಾಪುರ ಅಷ್ಟು ಪ್ರಾಚೀನವಾದದ್ದು. ಕೃಷ್ಣ ಕೊಲ್ಲಾಪುರಕ್ಕೆ ಹೋಗಿದ್ದ ಉಲ್ಲೇಖ ಭಾಗವತ ಪುರಾಣದಲ್ಲಿ ಬರುತ್ತೆ, ಹರಿವಂಶದಲ್ಲಿ ಬರುತ್ತೆ. ಅಂದರೆ ಇವೆಲ್ಲ ತುಂಬ ಪ್ರಾಚೀನ ಸ್ಥಳಗಳವೆಲ್ಲ ಕೂಡ, ಅದರ ಸಂದರ್ಶನ ಮಾಡ್ಕೊಂಡು ಮಾಡ್ಕೊಂಡು ಅವರೆಲ್ಲ ಕೂಡ ಪ್ರಭಾಸ ಕ್ಷೇತ್ರಕ್ಕೆ ಬರ್ತಾರೆ. ಇವತ್ತು ಸೋಮನಾಥ ಅಂತ ಪ್ರಸಿದ್ಧವಾಗಿರೋ ಕ್ಷೇತ್ರ ವೀರಾವಳ ಅಂತ ಕರೀತಾರೆ, ಅದು ಪ್ರಭಾಸ ಕ್ಷೇತ್ರ. ಆ ಮೂರು ನದಿಗಳ ಸಂಗಮದ ಸ್ಥಳ. ಪ್ರಭಾಸಹಿ ಯಥೋಭುವ ಅಂತ ವಾದಿರಾಜ ಸ್ವಾಮಿಗಳು ವರ್ಣನೆ ಮಾಡ್ತಾರೆ. ಕ್ಷೇತ್ರಂ ಭಾತಿ ಪ್ರಭಾಸಾಖ್ಯಂ, ಪ್ರಭಾಸಹಿ ಯಥೋಭುವ. ಭೂಮಿಗೆ ಒಂದು ಪ್ರಭೆ ಕೊಟ್ಟಂತಹ ಅಪೂರ್ವವಾದ ಕ್ಷೇತ್ರ ಸೋಮನಾಥ ಕ್ಷೇತ್ರ. ಅಲ್ಲಿ ಮೂರು ನದಿಗಳ ಸಂಗಮ, ಹಿರಣ್ಯ ಕಪಿಲ ಸರಸ್ವತಿ ಅಂತಕ್ಕಂತಹ ಮೂರು ನದಿಗಳ ಸಂಗಮ. ಸರಸ್ವತಿ ಹಿರಣ್ಯಾಭ್ಯಾಂ ಸಂಗೋಯತ್ರ ಅಪರಾಂಬುಧೇಹೆ ಕ್ಷೇತ್ರಂ ಭಾತಿ ಪ್ರಭಾಸಾಖ್ಯಂ ಪ್ರಭಾಸಹಿ ಯಥೋಭುವ ಅಂತ ತೀರ್ಥ ಪ್ರಬಂಧದ ಮಾತದು. ಈಗ ಮೂರು ನದಿಗಳ ಅಪೂರ್ವ ಸಂಗಮ, ಎರಡೇ ತ್ರಿವೇಣಿ ಸಂಗಮಗಳು, ಒಂದು ಇವತ್ತಿರೋ ತ್ರಿವೇಣಿ ಸಂಗಮ ಒಂದು, ಅದು ಅವತ್ತಿದ್ದ ತ್ರಿವೇಣಿ ಸಂಗಮ ಒಂದು. ಅದು ಪ್ರಾಚೀ ತ್ರಿವೇಣಿ ಅಂತ ಅದಕ್ಕೆ ಕರೀತಾರೆ. ಮೊದಲಿದ್ದ ತ್ರಿವೇಣಿ ಸಂಗಮ ಅದೇ, ಮೊದಲು ಗಂಗೆ ಭೂಮಿ ಬಂದಿರಲಿಲ್ಲ, ಭಗೀರಥ ನಿಮಿತ್ತ ಬಂದ ಮೇಲೆ ಈ ತ್ರಿವೇಣಿ ಸಂಗಮ ಪ್ರಸಿದ್ಧವಾಯಿತು. ಆ ತ್ರಿವೇಣಿ ಸಂಗಮದಲ್ಲಿ ಅವರೆಲ್ಲ ಸ್ನಾನಾದಿಗಳನ್ನು ಮಾಡಿಕೊಂಡು ಕೃಷ್ಣರ ದರ್ಶನಕ್ಕೆ ಅಂತ ಕೃಷ್ಣ ನೋಡಿದನಂತೆ. ತಾನಲ್ಲಿ ಒಂದು ದರ್ಶನ ಕೊಟ್ಟನು ದ್ವಾರಕೆಗೂ ಪ್ರಭಾಸಕ್ಕೂ, ನೇಷ್ಟ್ರೇಟ ಸಮುದ್ರ ತೀರದಲ್ಲಿ ಬಂದರಾಯ್ತು. ಇವತ್ತು ಪ್ರಭಾಸನೂ ಇದೆ, ದ್ವಾರಕೆನೂ ಇದೆ, ಸಮುದ್ರ ತೀರದಲ್ಲೇ ಬರಬೇಕು. ಅದಕ್ಕೆ ಕೃಷ್ಣ ಪಾಂಡವರು ಬಂದು ಸುದ್ದಿ ಗೊತ್ತಾಗ ಕೃಷ್ಣ ತಾನು ಬಂದು ನಿಂತ್ಕೊಂಡಿದ್ದಂತಾಗಲೇ. ಎಷ್ಟು ಪುಣ್ಯ! ಸಾಮಾನ್ಯವಾಗಿ ಪುಣ್ಯವನ್ನೆಲ್ಲ ಕೃಷ್ಣಾರ್ಪಣ ಅಂತ ಹೇಳೋದು ಪದ್ಧತಿ. ಕೃಷ್ಣನೇ ಬಂದಿದ್ದಾರೆ, ಕೃಷ್ಣನಿಗೆ ಕೃಷ್ಣಾರ್ಪಣ ಅಂತ ಒಪ್ಪಿಸಿಬಿಟ್ರೆ ಎಲ್ಲ ಕೂಡ. ಅದಕ್ಕೆ ಅವರು ಮಾಡಿದ ಪುಣ್ಯವನ್ನು ಕೃಷ್ಣ ಸ್ವತಃ ತಾನು ಎದುರಿಗಿದ್ದು ಸ್ವೀಕಾರ ಮಾಡ್ತಾ ಇದ್ದ. ಯಾರ್ಯಾರು ಅವರ ಯೋಗ್ಯತೆಗೆ ತಕ್ಕಂತೆ ಇಸ್ಕೊಳ್ಳೋ ಪದ್ಧತಿ ಉಂಟು. ಅದು ಕೆಲವು ಕೊಟ್ಟು ಕೈಲಿ ಇಸ್ಕೋತಾರೆ, ಕೆಲವರು ದೂರ ಇಟ್ಟು ಬಿಡಿ ಅಂತಾರೆ, ಕೆಲವು ಕೊಟ್ಟರೆ ಕೊಡಲೇಬೇಡಿ ಅಂತಾರೆ, ನೀವು ಕಳಿಸಿದ್ರು ತಗೊಂಬಲ್ಲ ಅಂತಾರೆ ಆ ಥರ. ಅದರಲ್ಲಿ ತುಂಬ ಪ್ರೀತಿಪಾತ್ರ ಬಂದರೆ ಕೈಯಾರೆ ಹೇಗಿಸ್ಕೋಬೇಕೋ, ಕೃಷ್ಣ ತಾನಾಗಿ ಅದನ್ನು ಪುಣ್ಯವನ್ನೆಲ್ಲ ಸ್ವೀಕಾರ ಮಾಡಿದರಂತೆ. ತೀರ್ಥಯಾತ್ರೆ ಮಾಡೋ ಉದ್ದೇಶ ಬದರಿ ಸಮಾನದಂತೆ ಮಾಡ್ತಾರಲ್ಲ ಬಂದ ಮೇಲೆ, ಇವರು ಮಾಡೋದು ಹೋಗಿದ್ದೆ ಅಂತ ಅನೌನ್ಸ್ ಮಾಡಲಿಕ್ಕೆ ಅಷ್ಟೇ, ಇನ್ನೇನೂ ಇಲ್ಲ, ನಾನು ಹೋಗಿದ್ದೆ ಮಹಾನುಭಾವ ಅಂತ ಹೇಳೋದಕ್ಕೋಸ್ಕರ ಮಾಡ್ತಾರೆ ಹೊರತು ಬೇರೆ ಅಲ್ಲ. ಅದು ಹಾಗಲ್ಲ, ಅದೆಷ್ಟು ಜನಗಳನ್ನು ಕರೆಸಿ ಅವರ ಮೂಲಕ ಕೃಷ್ಣಾರ್ಪಣ ದೇವರಿಗೆ ಒಪ್ಪಿಸೋ ಸಮಾರಂಭ ಅದು. ಒಂದು ಯಾತ್ರೆ ಅವಭೃತ ಸ್ನಾನ ಇದ್ದ ಹಾಗೆ, ಬದರಿ ಸಮಾರಾಧನೆ ಕಾಶಿ ಸಮಾರಾಧನೆ ಅಂದರೆ ಅದು ಅವಭೃತ ಸ್ನಾನ ಇದ್ದ ಹಾಗೆ ಹೊರತು ಬೇರೆ ಅಲ್ಲ. ಪಾಂಡವರು ಕೃಷ್ಣನಿಗೆ ರಕ್ಷಿಸಿದರಂತೆ. ಪಾಂಡವರು ಕೃಷ್ಣ ಬಂದಲ್ಲಿ ಕೇಳಬೇಕಾ, ಸಮಸ್ತ ಯಾದವರೆಲ್ಲ ಬಂದಿದ್ದಾರೆ, ಬಲರಾಮ ಸಾತ್ಯಕಿ ಎಲ್ಲರೂ ಬಂದಿದ್ದಾರೆ. ಪಾಂಡವರನ್ನು ನೋಡ್ತಾರೆ, ಅವರಿಗೆ ಶಾಕ್ ಆಯಿತು ಪಾಪ, ಉಳಿದವರಿಗೆಲ್ಲ ಕೂಡ. ಯಾಕೆಂದರೆ ಕೇಳಿದ್ರು ವನವಾಸಕ್ಕೆ ಹೋಗಿದ್ದಾರೆ ಅಂತೇಳಿ. ವನವಾಸದಲ್ಲಿ ನೋಡ್ತಾರೆ, ಕಿರೀಟ ಆದರೆ ಇಟ್ಕೊಳ್ಬೇಕಾದ ಜಟೆಗಳಿದೆ, ಪರ ಉಟ್ಕೊಂಡಿರಬೇಕಾದ ಅವರು ನಾರುಬಟ್ಟೆ ಉಟ್ಕೊಂಡಿದ್ದಾರೆ. ತುಂಬ ವ್ಯಥೆಯಾಯ್ತಂತವರಿಗೆ. ಅವರು ಯಾರೋ ಆಗಿದ್ದರೆ ಯೋಚನೆಯಲ್ಲ, ವಿಶ್ವವನ್ನು ಗೆದ್ದಂಥ ಸಮ್ರಾಟರವರು, ರಾಜಸೂಯಾಗದಲ್ಲಿ ವಿಶ್ವವನ್ನೇ ಗೆದ್ದ ಮಹಾನುಭಾವರು, ಅಂಥವ್ರು ಹೀಗಿದ್ದಾರೆ, ಇದಕ್ಕೆಲ್ಲ ಪಾಪಿ ದುರ್ಯೋಧನ ಕಾರಣ ಅಂತ ಹೇಳಿ ಸ್ವತಃ ಬಲರಾಮನಿಗೆ ಭಾರಿ ಸಿಟ್ಟು ಬಂತಂತವ್ರು ಬೈತಾರೆ. ಎಂಥ ಪಾಪಿಷ್ಟ ದುರ್ಯೋಧನ, ನಿಮ್ಮಂಥವ್ರು ಹೀಗೆ ಮಾಡಿಬಿಟ್ನಲ್ಲ, ಭಾರಿ ಅನ್ಯಾಯ ಅಂತ ಹೇಳಿ ಬೈದರಂತೆ. ಆ ಹೊತ್ತಿಗೆ ಸಾತ್ವಿಕಿಗೊಳ್ಳೆ ಸ್ಫೂರ್ತಿ ಬರುತ್ತೆ. ಸಾತ್ವಿಕಿ ಅರ್ಜುನನ ಶಿಷ್ಯ, ಕೃಷ್ಣನ ಶಿಷ್ಯನೂ ಹೌದು, ಅವನೊಬ್ಬ ಯಾದವ, ಸತ್ಯಕಾನನ ಮಗ ಅವನು. ಅವನು ಹೇಳ್ತಾನೆ, ನೋಡಿ ಒಂದು ಕೆಲಸ ಮಾಡೋಣ ನಾವೀಗ ಅಂತ ಹೇಳಿದ್ದಾನೆ. ನಾವೊಂದು ಕೆಲಸ ಮಾಡೋಣ. ಏನು ಕೆಲಸ ಅಂದರೆ, ಪಾಂಡವರೆಲ್ಲ ವನವಾಸದಲ್ಲಿ ಇದ್ದಾರೆ, ಆದರೆ ನಿಜವಾದರೂ ರಾಜ್ಯ ಅವರಿಗೆ ಸಲ್ಲಬೇಕು, ದುರ್ಯೋಧನ ಮೋಸ ಮಾಡಿಬಿಟ್ಟಿದ್ದಾನೆ. ಆದ್ದರಿಂದ ನಾವೀಗ ಪಾಂಡವರಿಗೆ ನ್ಯಾಯ ಸಲ್ಲಿಸಬೇಕು, ನಾವೆಲ್ಲ ಒಂದು ಕೆಲಸ ಮಾಡೋಣ. ನಾವ್ಯಾದವರೆಲ್ಲ ದಂಡೆತ್ತಿ ಹೋಗೋಣ, ಈ ಕೌರವರನ್ನು ಯುದ್ಧದಲ್ಲಿ ಕೊಂದಾಕಿಬಿಡೋಣ, ದುರ್ಯೋಧನಾದಿಗಳನ್ನು ಕೊಂದಾಕಿಬಿಟ್ಟು ಅಲ್ಲಿ ಪಾಂಡವರು ವನಸ್ಥಲ್ಲಿದ್ದಾರೆ, ಏನು ಮಾಡಾಗಿಲ್ಲ, ಅಭಿಮನ್ಯು ಇದ್ದಾರಲ್ಲ, ಪಟ್ಟಾಭಿಷೇಕ ಮಾಡಿಬಿಡೋಣ, ಪಾಂಡವರು ವನವಾಸದಿಂದ ಬಂದ ಮೇಲೆ ಅವರು ಚಾರ್ಜ್ ತಗೊಳ್ಳಿ ಅಂತ ಅರ್ಥ. ಅಲ್ಲಿವರೆಗೂ ಅಭಿಮನ್ಯು ಇದ್ದು ಬಿಡಲಿ, ನಮ್ಮ ಕೆಲಸ ಮಾಡಿಬಿಡೋಣ ಅಂತ ಜೋರ ಮಾತಾಡಿಬಿಟ್ಟಂತೆ ಪಾಪ. ಅಂದರೆ ಪಾಂಡವರಿಗೆ ಭಾರಿ ಸಹಾಯ ಮಾಡೋಣ ಅನ್ನೋ ಮಾತನ್ನು ಸಾತ್ಯಕ್ಕೆ ಮಾತಾಡ್ತಾನೆ. ಆಗ ಕೃಷ್ಣ ಪಾಂಡವರ ಮುಖ ನೋಡಿದನಂತೆ, ಏನು ಹೇಳ್ತೀರಿ ಇದಕ್ಕೆ ಅಂತ ಹೇಳಿ. ಕೃಷ್ಣ ಸರ್ವಜ್ಞ, ಪಾಂಡವರ ಮುಖ ನೋಡಿದಂತೆ, ಉಳಿದವರಿಗೆ ಅಷ್ಟು ಮಾಡಿಬಿಡಿ, ದಯವಿಟ್ಟು ಅವರು ಮುಗಿದೋಗ್ತಿತ್ತು, ಅಷ್ಟು ಮಾಡಿಬಿಡಿ, ಏನು ಆರಾಮಾಗಿರ್ತಾರೆ, ಯೋಚನೆ ಇಲ್ವಲ್ಲ, ಅವ್ರು ಹೇಳ್ತಾರೆ ಆಗೋದಿಲ್ಲ ಅಂತ, ಸಾಧ್ಯ ಇಲ್ಲ ಅಂತ ಹೇಳಿದರಂತೆ. ಕೃಷ್ಣ ಆಗ ಮಾತಾಡ್ತಾನೆ ಪಾಂಡವರ ಪರವಾಗಿ, ನೋಡು ಸಾತ್ಯಕಿ, ನಾ ಪಾಂಡವಾಹ ಪರೇಣ ಸಂಸಾಧಿತ ರಾಜ್ಯ ಕಾಮಾಹ. ಸುಭಾಷಿತ ಅದು, ಪಾಂಡವರಿಗೆ ರಾಜ್ಯ ಬೇಕು ಹೌದು, ಆದರೆ ಯಾರೋ ಮಾಡಿಕೊಟ್ಟರೆ ತಂದುಕೊಟ್ಟ ರಾಜ್ಯ ತಗೊಳ್ಳೋದಿಲ್ಲ, ಅವರು ಸ್ವಬಾಹು ವೀರ್ಯಾಪ್ತ ಮಹಾಶ್ರೇಯೋಹಿತೆ, ತಮ್ಮ ಸ್ವಂತ ಸಂಪಾದನೆ ಮಾಡ್ತಾರೆ, ಸ್ವಂತ ಶಕ್ತಿಯಿಂದ ಹೋರಾಡುತ್ತಾರೆ, ತಾವು ದುರ್ಯೋಧನಾದಿಗಳನ್ನು ಕೊಲ್ತಾರೆ, ಅನ್ಯಾಯ ಆಗಿರೋದು ಅವರಿಗೆ, ಅವರು ಸರಿ ಮಾಡಿಕೊಡ್ತಾರೆ, ಹಾಗೆಲ್ಲ ನಾವು ಹೋಗೋದನ್ನು ಇಷ್ಟಪಡೋದಿಲ್ಲ ಅವರು ಅಂತ ಹೇಳಿದಂತೆ ಕೃಷ್ಣ. ಆಗ ಧರ್ಮರಾಜ, ಹೌದು ಕೃಷ್ಣ, ದಯವಿಟ್ಟು ನಮಗೆ ಅವಕಾಶ ಕೊಡಬೇಕು, ನಾವೇ ಮಾಡ್ತೇವೆ ಅಂತೇಳಿ. ಇದು ಭಾರಿ ಮುಖ್ಯ, ಪರೀಕ್ಷೆ ನಿನ್ನ ಬರಲ್ಲ ಬರಿತೇನೆ ಅಂದರೆ ಅವು ಬರೆದು ಬಿಡು ಮಾರ ಅಂತ ಹೇಳೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಅವನು ಜೈಲಿಗೆ ಹೋಗ್ತಾನೆ, ಇವನು ಹಿಡ್ಕೊಂಡು ಹೋಗ್ತಾನೆ, ಇವರು ಅವರವರ ಸಾಧನೆ ಅವರೇ ಮಾಡಬೇಕು, ನಾವು ಊಟ ಮಾತ್ರ ನಾವೇ ಮಾಡಬೇಕು ಅಂತ ಗೊತ್ತಲ್ಲ ಆ ಟೈಪ್. ನಿಮ್ಮ ಪರ ಯಾರು ಊಟ ಮಾಡ್ತೀವಿ ಅಂದರೆ ಮಾಡಿಬಿಡು ಅಂತ ಯಾರು ಹೇಳೋದಿಲ್ಲ, ಅದು ಮಾತ್ರ ನಾನೇ ಮಾಡ್ತೀನಿ ಅಂತ ಹೇಳುತ್ತೆ. ಕೆಲಸ ಇನ್ನೊಬ್ರು ಮಾಡಬೇಕು, ಸ್ಯಾಲ್ರಿ ಇವನೇ ಡ್ರಾ ಮಾಡಬೇಕು, ಅವನೇ ಸಂಬಳ ತಗೊಂಡು ಬಾವಿ ಹೊಡ್ಕೊಂಡ್ಬಿಡ್ತಾನೆ, ಅಷ್ಟು ಸಾಧ್ಯ ಇಲ್ಲ. ಕೆಲವನ್ನು ನಾವೇ ಮಾಡಬೇಕು ಅಂತ ಗೊತ್ತಿದೆಯಲ್ಲ, ಸಿಗ್ನೇಚರ್ ನಾವೇ ಮಾಡಿದರೆ ಸಿಗ್ನೇಚರ್ ಇಲ್ಲದ್ರೆ ಫೋರ್ಜರಿ ಆಗ್ತದೆ ಅಷ್ಟೇ, ನಮ್ಮದನ್ನು ನಾವೇ ಹೇಗೆ ಮಾಡಬೇಕು. ಕುರುಕರ್ಮ ಕುರುಭುಂಕ್ಷಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ ಕರ್ಮಣ್ಣೇ ಬಾಧಿಕಾರಸ್ತೆ ಮಾಫಲೇಶು ಕದಾಚನ. ಪಾಂಡವರ ಜೀವನದ ಯಶಸ್ಸಿರದೇ ಅದರೊಳಗೆ, ತಮ್ಮ ಕೆಲಸ ಭೀಮಸೇನಿಂದ ಕಲಿತ ಪಾಠ ಧರ್ಮರಾಜ, ಸ್ವಕರ್ಮ ವಿಪ್ರಸ್ಯ ಜಪೋಪದೇಶ, ಅವರವರು ಅವರವರ ಕೆಲಸಗಳನ್ನು ಅವರೇ ಮಾಡಿಕೊಳ್ಳಬೇಕೇ ಹೊರತು ಇನ್ನೊಬ್ಬರ ಕೈಯಲ್ಲಿ ಮಾಡಿಸಬಾರದು, ಮಾಡಿಸಿದರೆ ಪುಣ್ಯ ಅವರಿಗೆ ಹೋಗುತ್ತೆ, ಇವನಿಗೇನು ಬಂತು ಈ ಮಧ್ಯೆ. ಆದ್ದರಿಂದ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿ ಅಲ್ಲಿರೋ ಒಂದು ತೃಪ್ತಿನೇ ಬೇರೆ ಇರಬಹುದು, ತನ್ನ ಕೆಲಸ ತಾನು ಮಾಡಿದರೆ ಆಗೋ ತೃಪ್ತಿ ಇನ್ನೊಬ್ಬರ ಕೈಯಲ್ಲಿ ಮಾಡಿದ್ರೆ ತೃಪ್ತಿ ಬರೋದಿಲ್ಲ, ಆಗಲಿ ಅರ್ಧಕ್ಕರ್ಧ ಹೊರಟೋಗ್ಬಿಡೋದು. ನಾನು ಮಾಡಲಿಲ್ಲ, ಎಷ್ಟೋ ಜನ ಹಣ್ಣು ಮುದುಕರಿರ್ತಾರೆ ಪಾಪ, ಮೊದಲೆಲ್ಲ ಭಾರಿ ಕೆಲಸ ಮಾಡಿರ್ತಾರೆ ಪಾಪ, ಆ ವಯಸ್ಸಾಗಿರುತ್ತೆ, ಅವ್ರಿಗೆ ಊಟ ಹಾಕಿರೋ ಅವ್ರಿಗೆ ಊಟ ಹಬ್ಬದ ಸಂತೋಷ ಪಡೋದಿಲ್ಲ, ಅವರು ನಿಮ್ಮ ಕೈಯಲ್ಲಿ ಮಾಡಿಸ್ಕೋಬೇಕಾಯ್ತಲ್ಲ, ನಾನು ಮಾಡಲಿಲ್ಲ ಅಂತ ಕೊರತಿರ್ತಾರೆ ಪಾಪ, ಮಾಡೋ ಸ್ಥಿತಿಯಲ್ಲೇ ಇರೋದಿಲ್ಲ, ಇಷ್ಟಾದರೂ ಅವರ ಜೀವ ತಡೆಯೋದಿಲ್ಲ. ಎಷ್ಟು ಜನಕ್ಕೆ ಮಾಡಿ ಹಾಕಿದವರು ನಾವು, ಇವತ್ತು ಮಾಡಿಸ್ಕೊಳ್ಳೋ ಸ್ಥಿತಿ ಬಂತಲ್ಲ, ಇದಕ್ಕಿಂತ ಮೊದಲು ಸತ್ರ ಚೆನ್ನಾಗಿತ್ತು ಅನ್ಕೋತಾರೆ ಎಷ್ಟೋ ಸಲ ಅವರು. ಮಾಡಿಸ್ಕೊಂಡು ಬದುಕೋದಕ್ಕಿಂತ ನಾವು ಮಾಡಿ ಸಂತೋಷ ಪಡಬೇಕು, ಇದು ನಿಜವಾದ ಜೀವನ ಅಂತ. ಹಾಗೆ ನಾವು ಯುದ್ಧ ಗೆಲ್ಲೋದೇ ನಮಗೆ ಕೆಲಸ ಕೊಟ್ಟಿಲ್ಲ, ನಮ್ಮ ಕೆಲಸ ನಾವು ಮಾಡಿಕೊಂಡ್ರೆ ಸಾಕು. ಅದರಲ್ಲಿ ಅತ್ಯುತ್ತಮವಾದದ್ದು ಜ್ಞಾನಾರ್ಜನೆಯ ಕೆಲಸ, ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾದ ಸನ್ನಿವೇಶ. ಆಗ ಧರ್ಮರಾಜ ಭಾರಿ ಸಂತೋಷ ಪಡ್ತಾನೆ, ಕೃಷ್ಣ ನಮ್ಮ ಮನೋಭಿಪ್ರಾಯ ಇದ್ದಿದ್ದ ಹಾಗೇನೆ, ದಯವಿಟ್ಟು ನಮಗಂತ ಅವಕಾಶ ಕೊಡಬೇಕು, ನೀವು ಯಾರು ಹೋಗಬೇಡ ಅಂತ ಅವ್ರು ಹೇಳಬೇಕು ಅಂತ ಹೇಳಿದಾಗ ಅವರೆಲ್ಲ ಒಪ್ಪಿಕೊಂಡ್ರಂತೆ. ಆಯ್ತು ಆಯ್ತು, ಮುಂದೆ ಪ್ರಸಂಗ ಬಂದಾಗ ಸಾತ್ಯಕ್ಕೆ ಪಾಪ ಮಾತಾಡಿ ಸುಮ್ಮನಾಗಲಿಲ್ಲ, ಮುಂದೆ ಯುದ್ಧ ಮಾಡೋ ಪ್ರಸಂಗ ಬಂದಾಗ ತಾನು ಜಾಯಿನ್ ಆಗ್ತಾನೆ ಪಾಂಡವರ ಕಡೆ. ಎಷ್ಟೋ ದಿನ ಆ ಕೆಲಸ ಹಿಡಿದು ಆಮೇಲೆ ನಾಪತ್ತೆ ಆಗಿರೋದಿಲ್ಲ, ಬಹಳ ಹುರುಪಿನಿಂದ ಮಾತಾಡಿಬಿಡ್ತಾರೆ, ಆಮೇಲೆ ನಾಪತ್ತೆ. ಸಾತ್ಯಕ್ಕೆ ಹಾಗೆ ಮಾಡೋದಿಲ್ಲ, ಪಾಂಡವರ ಜೊತೆ ಸೇರಿ ಕೌರವರ ಯುದ್ಧವನ್ನು ಮಾಡೇ ಮಾಡ್ತಾನೆ. ಇನ್ನೊಂದು ಕಾರಣನೂ ಉಂಟು, ಸಾತ್ಯಕ್ಕೆ ನೀವೆಲ್ಲ ಹೋಗಬೇಕಾಗಿಲ್ಲ, ಪಾಂಡವರು ತಮ್ಮ ಕೆಲಸ ತಾವೇ ಮಾಡ್ಕೋತಾರೆ ಅಂತ ಕೃಷ್ಣ ಹೇಳೋದಕ್ಕೆ ಇನ್ನೊಂದು ಕಾರಣ ಇದೆ. ಇನ್ನೊಂದು ಕಾರಣ ಏನು ಅಂದರೆ, ಸಾತ್ಯಕ್ಕೆ ಮೊದಲಾದವರು ಹೋದರೆ ಎಂದೂ ದುರ್ಯೋಧನ ಸಾಯೋದಿಲ್ಲ, ಅದನ್ನು ಗಮನಿಸಬೇಕು. ಕೌರವರನ್ನು ಕೊಲ್ಲೋ ಶಕ್ತಿ ಇವರು ಯಾರು, ಬಲರಾಮ ಹೋದರೂ ದುರ್ಯೋಧನ ಸಾಯೋದಿಲ್ಲ, ಆ ಕೊಲ್ಲಬೇಕಾದ್ರೆ ಭೀಮಸೇನೇ ಆಗಬೇಕೇ ಹೊರತು ಬೇರೆಯವರಿಗೆಲ್ಲ ಸಾಯೋದಿಲ್ಲ. ಕ್ಯಾನ್ಸರ್ ಆದರೆ ಯಾವ ಒಂದು ನಿದ್ದೆಗುಡಿಗೆ ಕೊಟ್ಟರೆ ವಾಸಿ ಆಗುತ್ತೆ, ಅದರಿಂದ ಯಾವುದೋ ಒಂದು ಆಸಿಡ್ ಎಸಿಡಿಟಿ ಟ್ಯಾಬ್ಲೆಟ್ಸ್ ಕೊಟ್ಟರೆ ವಾಸಿ ಆಗುತ್ತೆ, ಸಾಧ್ಯ ಇಲ್ಲ. ಅದ್ರ ರೀತಿಯೇ ಬೇರೆ ಅದು, ಅವತ್ತು ಭೀಮಸೇನ ಹೊರತು ಬೇರೆ ಯಾರಿಗೂ ಕಲಿ ಸಾಯೋದಿಲ್ಲ. ಕೃಷ್ಣನಿಗೆ ಶಕ್ತಿ ಇದೆ, ಆದರೆ ಭೀಮನ ಮೂಲಕ ಮಾತ್ರ ಕೊಲ್ಲಿಸ್ತಾನೆ ಹೊರತು ಬೇರೆಯವರಿಂದ ಸಾಯೋದಿಲ್ಲ. ಇಂಥ ರೋಗಕ್ಕಿಂತ ಔಷಧಿ ಅಂತ ಹೇಗುಂಟೋ, ಇಂಥ ಶತ್ರುಗಳೇ ಅಂಥವರೇ ಸಾಯಿಸಬೇಕೆ ಹೊರತು ಬೇರೆಯವರಿಂದ ಸಾಯೋದಿಲ್ಲ ಅವರು. ಆದ್ದರಿಂದ ಸಾತ್ಯಕ್ಕೆ ಉತ್ಸಾಹದಿಂದ ಮಾತಾಡಿದನೇ ಹೊರತು ಆ ಶಕ್ತಿ ನಿಜವಾಗಲೂ ಅವನಿಗಿಲ್ಲ. ಅದಕ್ಕೆ ಕೃಷ್ಣ ಅವಮಾನ ಮಾಡಲಿಕ್ಕೆ ಹೋಗಲಿಲ್ಲ, ನಿಮಗೆ ಶಕ್ತಿ ಇಲ್ಲ ಬೇಡ ಹೋಗಲಿ ಅಂತ ಹಾಗನ್ಲಕ್ಕೆ ಹೋಗಲಿಲ್ಲ. ಅದ್ರ ಬದಲು ಒಳ್ಳೆ ರೀತಿಯಲ್ಲಿ ನಿಲ್ಲಿಸ್ತಾ ಇದ್ದಾರೆ ಉತ್ಸಾಹದಿಂದ ಹೊರಟ ಕಾಲಕ್ಕೆ. ಆ ಸತ್ವ ಒಳ್ಳೆ ಉತ್ಸಾಹದಲ್ಲೂ ಎರಡು ವಿಧ, ಒಂದು ಭಾವೋದ್ವೇಗದ ಉತ್ಸಾಹ ಬೇರೆ, ಸಾತ್ವಿಕ ಉತ್ಸಾಹ ಬೇರೆ. ಒಂಥರ ಮುಖಭಂಗ ಮಾಡಲಿಕ್ಕೆ ಹೋಗಬಾರದು, ಮುಖಭಂಗ ಮಾಡೋದು ಬೇಡ. ಆದರೆ ಕೆಲಸ ಆಗೋದಿಲ್ಲ ಆದ್ದರಿಂದ ಅದನ್ನು ಉಪಾಯವಾಗಿ ತಡೆಯಬೇಕು. ಇದು ಕೂಡ ಕೃಷ್ಣನ ಒಂದು ಯೋಗ ಕರ್ಮಸು ಕೌಶಲಂ. ಮುಂದೆ ಪಾಂಡವರು ತಮ್ಮ ಕೆಲಸ ತಾವೇ ಮಾಡ್ಕೋತಾರೆ ಅಂತ ಹೇಳಿದಾಗ ಅವರೆಲ್ಲ ಒಪ್ಪಿಕೊಂಡ್ರಂತೆ. ಅಂಥ ಪ್ರಸಂಗ ಬರಲಿ ಅಂತ ಇವರು ಕಾಯ್ಕೊಂಡಿದ್ದಾರೆ. ಮುಂದೆ ಪಾಂಡವರು ಇಷ್ಟೊತ್ತು ಮಾಡಿದ ಯಾತ್ರೆಯನ್ನು ಕೃಷ್ಣಾರ್ಪಣ ಅಂತ ಒಪ್ಪಿಸಿದಾಗಾಯಿತು, ಮುಂದಿನ ಯಾತ್ರೆಗೆ ಅಪ್ಪಡೆ ತಗೊಂಡಾಗಾಯ್ತು, ಎರಡೆರಡು ಕೆಲಸ ಆಯ್ತು. ಮುಂದೆ ಬದರಿಗೆ ಹೋಗ್ಬೇಕು ಅವರಿಗೆ, ಬದರಿಯಿಂದ ಹೊರಟೇ ಇಲ್ಲ ಬದರಿ, ಈ ಬದರಿಗೆ ಹೋಗ್ಬೇಕು ಅವರಿಗೆ. ಕೃಷ್ಣ ಇಲ್ಲೇ ನೋಡ್ಕೊಂಬಿಟ್ಟು ಅಲ್ಲಿಂದ ಬದರಿ ಹತ್ತ ಹೊರಟರು ಕೃಷ್ಣ ಬರ್ತೇವೆ ಅಂತ ಹೇಳುತ್ತಾರೆ. ಅಲ್ಲಿಂದ ಬದರಿ ಯಾತ್ರೆಗೋಸ್ಕರ ಇಡೀ ಪಾಂಡವರು ತಮ್ಮ ಋಷಿಮುನಿಗಳ ಸಮೇತ ಹೊರಟರು. ಆ ಋಷಿಮುನಿಗಳ ಭಾಗ್ಯ ನೋಡಿ, ಬರೀ ಕೃಷ್ಣ ನೋಡೋ ಸುಲಭನ, ಈ ಶ್ರೀಕೃಷ್ಣ ಪರಮೇಶ್ವರ ನೋಡೋದೇ ಕಷ್ಟ. ಕೃಷ್ಣ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಪಾಂಡವರ ಜೊತೆ ಹೋಗಿದ್ದು ಒಳ್ಳೆ ಸುಖವಾಗಿ ನೋಡಲೇ ಸಾಧ್ಯವಾಯ್ತವ್ರು. ಅದಕ್ಕೆ ದೊಡ್ಡವರ ಸಮೇತ ಯಾತಕ್ಕೆ ಹೋಗಬೇಕು ಒಳ್ಳೆ ಕ್ಷೇತ್ರಗಳಿಗೆ ಅಂದರೆ, ಅವ್ರ ಜೊತೆ ಹೋದ್ರೆ ಆಗೋ ದರ್ಶನಾದಿಗಳು ಸುಮ್ಮನೆ ಹೋದ್ರೆ ಅಂತ ದರ್ಶನ ಆಗೋದಿಲ್ಲ. ದೊಡ್ಡವರ ಜೊತೆ ಹೋದಾಗ ವಿಶೇಷವಾದ ದರ್ಶನಕ್ಕೆ ಅವಕಾಶ ಉಂಟು. ಅದರಿಂದ ಕೃಷ್ಣನ ಪಾಂಡವರ ಜೊತೆ ಹೋಗಿದ್ದರ ಭಾಗ್ಯ, ಕೃಷ್ಣ ಸಾಕ್ಷಾತ್ ದರ್ಶನ ಕೊಟ್ಟಿದ್ದನ್ನ ಕೃಷ್ಣ ಮಾತಾಡಿದ್ದನ್ನು ಕೇಳೋ ಯೋಗ ಬಂತವರಿಗೆಲ್ಲ ಕೂಡ. ಕೃಷ್ಣನ ಮಾತಾಡೋ ಯೋಗ ಎಲ್ಲವನ್ನೂ ಪಡೀತಾರೆ. ಯಾವುದೇ ಮಾತಾಡಿದ್ರು ಕೂಡ ಅದು ನಿಜವಾದ ಒಂದು ಹಿನ್ನೆಲೆ ಇರುತ್ತೆ ಅಂತ ಹೇಳೋದಕ್ಕೂ ಇದು ದುಷ್ಟ ಅಂತ ಸಂಚಾರ ಮಾಡ್ತಾ ಮಾಡ್ತಾ ಬದರಿ ಹತ್ರ ಹೋಗ್ತಾ ಇದ್ದಾರೆ. ಕೃಷ್ಣ ಆಮೇಲೆ ಬರ್ತೇನೆ ಹೋಗಿ ಅಂತ ಕಳಿಸಿಕೊಡ್ತಾನೆ. ಬದರಿ ಇನ್ನು ಪ್ರಯಾಣವನ್ನು ಆರಂಭ ಮಾಡ್ತಾ ಇದ್ದಾರೆ. ಕೇಳೋ ಯೋಗ ಮಾತಾಡೋದಿಲ್ಲ. ಋಷಿಕೇಶ ಹರಿದ್ವಾರದ ಹೋಗ್ಲಕ್ಕೆ ಹೊರಟಾಗ ಆಗ ಒಂದು ಸಮಸ್ಯೆ ಬರಾಗಿ. ಬದರಿ ಯಾತ್ರೆ ಇವತ್ತು ದೊಡ್ಡ ಸಮಸ್ಯೆನೇ. ಅಲ್ಲಿ ನಡ್ಕೊಂಡು ಹೋಗೋರಿಗೆ ಒಂದು ಸಮಸ್ಯೆ, ಬಸ್ಸಲ್ಲಿ ಹೋಗೋರಿಗೆ ಒಂದು ಸಮಸ್ಯೆ. ಬಸ್ಸಲ್ಲಿ ಹೋದರೆ ಮೂಳೆನೂ ಸಿಗೋದಿಲ್ಲ, ಆ ರೀತಿ ಹೋಗೋ ಚಾನ್ಸಸ್ ಇದೆ ಬಿದ್ದು ಬಿಟ್ಟರೆ. ಇನ್ನು ನಡ್ಕೊಂಡು ಹೋಗ್ಬೇಕಾದ್ರೆ ಭಾರಿ ಆಯಾಸ ಉಂಟು. ಬದರಿ ಯಾತ್ರೆ ದುಷ್ಕರವಾದ ಯಾತ್ರೆನೇ ಅದು ಒಂದು. ಆ ಕಾಲಕ್ಕತ್ತರೂ ಈ ರೋಡು ಗಿಡ್ಡು ಯಾವುದೂ ಇಲ್ಲ, ಏನೂ ಇಲ್ಲಿ ನಡ್ಕೊಂಡೇ ಹೋಗಬೇಕು. ಆ ಋಷಿಮುನಿ ಪಾಂಡವರಂತೂ ದೇವತೆಗಳು, ಋಷಿಮುನಿಗಳಿಗೆ ಎಲ್ಲ ವರ್ಗದ ಋಷಿಮುನಿಗಳು ಇದ್ದಾರೆ, ಪಾಪ ಲಕ್ಷಾಂತರ ಜನಗಳಿದ್ದಾರೆ. ಅವ್ರು ಹೋದ್ರೆ ತುಂಬ ಕಷ್ಟವಾಗ್ತಾ ಇದೆ, ಆ ದಾರಿ ನಡೆಯೋದು ತುಂಬ ಕಷ್ಟವಾಗ್ತಾ ಇದೆ. ಅವರು ಹೊರಟಿದ್ದಾರೆ. ಆ ಸಮಯದಲ್ಲಿ ಧರ್ಮರಾಜ ನೋಡಿದನಂತೆ. ಧರ್ಮರಾಜ ಅಂದರೆ ಧರ್ಮರಾಜನೇ ಪಾಪ, ಇನ್ನೊಬ್ಬರ ಮೇಲೆ ತುಂಬ ಕರುಣೆ. ಧರ್ಮದ ಸ್ವಭಾವನೇ ಹಾಗೆ, ಧರ್ಮಿಷ್ಠರೇ ಕರುಣಾಳುಗಳಾಗಿರ್ತಾರೆ, ಧರ್ಮ ಹೇಗಿರಬಹುದು. ಆ ಯೋಚನೆ ಮಾಡಿದನಂತೆ, ಇದಕ್ಕೊಂದು ಪರಿಹಾರ ಕಾಣಬೇಕು ನಾವು. ಇಷ್ಟು ಜನಗಳು ಸುರಕ್ಷಿತವಾಗಿ ಬದರಿಗೆ ಬೇಗ ಹೋಗಬೇಕು, ಸುರಕ್ಷಿತ ಹೋಗಬೇಕು, ಆಯಾಸವಾಗಲೇಬಾರದು, ಅದಕ್ಕೊಂದು ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಒಂದು ಉಪಯೋಗಿಸಿದನಂತೆ. ಏನು ಉಪಯೋಗಿಸಿದ ಅಂತ ಹೇಳುತ್ತಾರೆ, ನಮಗೆ ನಮಗೆ ಮರ್ತೋಗಿರುತ್ತೆ, ಅವರಿಗೆ ಜ್ಞಾಪಕ ಇದೆ ಏನು ಅಂತ ಕೇಳಿ. ನಿಂಬೆ ಇಬ್ಬರು ಏನು ಕಂಡವರು ಸಾಯಿಲ್ಲ, ತ ಮಗ ತಾನೆ ಘಟೋತ್ಕಚ, ಭೀಮನ ಮಗ, ಎಲ್ಲ ಪಾಂಡವರಿಗೂ ಮಗ ಆತ ಪಾಪ ಘಟೋತ್ಕಚ ಅಂತ ಕರೆದ್ರೆ ತಕ್ಷಣ ಬಂದನಂತೆ. ಅದು ಕಷ್ಟ, ಎಲ್ಲೋ ಇದ್ದವ್ರು ಬರ್ತಾ ಎದೆಗಿದ್ದವ್ರು ಬರೋದು ಕಷ್ಟ ಆಗಿದೆ ಕಾಲದೊಳಗೆ, ಎದುರಿಗಿದ್ದ ಯಾವಾಗ ಅಂತೇಳೋ ಜನ ಇರ್ತಾರೆ. ಅಂಥದ್ದು ಅಲ್ಲಿಂದ ಬಂದಂತೆ, ಇದು ಹೊಸ ಒಂದು ಪದ್ಧತಿ ಇದು. ಘಟೋತ್ಕಚ ನೀವು ಕರೆದವ್ರಿಗೆ ಬರ್ತೀರಿ ಅಂತ ಹೇಳಿರ್ತಾನೆ, ಕರೆತಷ್ಟ ಬಂದುಬಿಟ್ರೆ ಅದಕ್ಕೆ ಮಂತ್ರದಿಂದ ಕೆಲಸ ಆಗುತ್ತೆ. ದುಷ್ಟಾಂತ ಇದು ಅಂತ ಇವತ್ತು ನಮಗೆ ಅರ್ಥ ಆಗುತ್ತೆ. ಫೋನಿಗೆ ಏನು ಕಾನ್ಸೆಪ್ಟ್ ಇದ್ದಾರೆ, ಏನು ಕಷ್ಟ ಇಲ್ಲ.